ಒಳ್ಳೆ ಪ್ರಶ್ನೆ ಅದು. ಅವ್ರೇನ್ ಕೇಳ್ತಾರೆ, ನೀರು ಕಾಲು ಭಾಗ ಇರಬೇಕು ಅಂತ ಹೇಳಿದ್ರೆ ಆ ನೀರು ಯಾವಾಗ ಹಾಕೋಬೇಕು? ಹಾ, ಊಟ ಕೊಡೋಕ್ಕಿಂತ ಮುಂಚೆ ಅಂತ ಕೆಲವರು, ಆಮೇಲಂತೆ ಕೆಲವರು, ಮತ್ತೆ ಅಂತ ಕೆಲವರು ಅಂತ ಯಾವ್ದು ಅಂತ ಪದ್ಧತಿ? ನೀವು ಇಲ್ಲೂ ಡಿಫರೆನ್ಸ್ ಆಗ್ಬೇಕು. ಮತ್ತೆ ಮೊದಲೇ ತಗೊಂಡಿ ಅಂತ ಮತ್ತೆ ಹೇಳ್ಬಿಡ್ತಾರೆ, ಆಮೇಲೆ ಕುಡಿಕೊಂಡು ಕುಡಿದೇ ಬಿಡ್ರಿ, ಯಾವ್ದಾದ್ರು ಕುಡಿರಿ ಅಂತ ಮತ್ತೆ ಒಟ್ಟು ಬಿಟ್ಟು ಕುಡಿರಿ ಅಷ್ಟೇ, ಯಾವಾಗ ಅಂತ ಹೇಳೋದೇ ಅಲ್ಲ. ಕೆಲವರು ಮಧ್ಯ ಮಧ್ಯ ಕುಡಿರಿ ಅಂತ ಹೇಳ್ತಾರೆ, ಅದಕ್ಕೆ ಆಯುರ್ವೇದ ಅಂತ ಹೇಳ್ತಾರೆ. ಯಾವಾಗಲೂ ಕೂಡ ಅನಂಬೂಪಾನಾತ್ ನಜೀರ್ಯತೆ ಅನ್ನ ಅತ್ಯಂಬೂಪಾನಾತ್ಯ ಸೈವ ದೋಷ. ಆಯುರ್ವೇದ ಶ್ಲೋಕ, ನೀರೇ ಕುಡಿದ ಊಟ ಮಾಡಿದ್ರೆ ಜೀರ್ಣನೇ ಆಗೋದಿಲ್ಲ, ಹೆಚ್ಚು ನೀರು ಕೊಡಿದ್ರು ಕೂಡ ಜೀರ್ಣ ಆಗೋದಿಲ್ಲ. ಯಾಕಂದ್ರೆ ಅಬ್ಸ್ಟ್ರಾಕ್ಟ್ ಮಾಡುತ್ತೆ, ಯಾಕೆ ಡೈರೆಕ್ಟ್ ಮಾಡಿಬಿಟ್ಟಾಗ ಅದು ಜೀರ್ಣ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ಮಧ್ಯ ಮಧ್ಯೆ ಸ್ವಲ್ಪ ಸ್ವಲ್ಪ ನೀರು ಕುಡಿಯಿರಿ. ಇದು ಆಯುರ್ವೇದದ ಸ್ಟೇಟ್ಮೆಂಟ್. ಆದ್ರಿಂದ ಯಾರ್ಯಾರು ಏನೇನು ಹೇಳೋದು ಮುಖ್ಯ ಅಲ್ಲ, ಸ್ವಲ್ಪ ಸ್ವಲ್ಪ ನೀರು ಕುಡಿಯಿರಿ. ಆದ್ರಿಂದ ಯೋಚನೆ ತ್ರೋಟ್ ಕುಡಿಬೋದು. ನೆಕ್ಸ್ಟ್ ಇದೆ ಅವಾಗ ಹೇಳುತ್ತೆ ನಿಮಗೆ ಎಷ್ಟು ನೀರು ಬೇಕು ಅಂತ ಅದೇ ಹೇಳುತ್ತೆ. ಅಷ್ಟು ಕುಡಿದ್ರೆ ತಾನೇ ಮಾಡ್ತಾರೆ, ಕುಡಿದ್ಬಿಟ್ರೆ ಅವ್ರು ಲೋಟ ಖಾಲಿಯಾಗೋರಿ ಬಿಡೋದೇ ಇಲ್ಲ. ಹೆಚ್ಚು ಬಿಟ್ರೆ ಆ ತಂಗಿಗೆ ಎಷ್ಟು ತಂಗಿ ನೀವು ಹಾಗೆಲ್ಲ ಕುಡಿಬೇಡಿ. ನೀವು ಸ್ವಲ್ಪ ಕುಡಿದ್ರೆ ಹೇಳಿದ್ರೆ ಸಾಕು ಅನಿಸುದು ಬಿಟ್ಬಿಡಿ. ಅದೇ ಯೋಚನೆ ಸೃಷ್ಟಿ ಮಾಡುತ್ತೆ ಅಂತ ಹೇಳ್ತಾರೆ, ಅದೇ ಹೇಳುತ್ತೆ ಸಾಕು ನಿಮಗೆ ಅಂತ. ಅದನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ. ಅದೇ ಅಭ್ಯಾಸ ಅಭ್ಯಾಸ ಎಷ್ಟು ಬೇಕು ಅಂತ ಹೇಳಿದ್ರೆ ನಮ್ಮ ದೇಹ ಶಕ್ತಿ ಇದೆ. ಹಾ, ಸಾಕು ಅಂತ ಹೇಳಿದ್ರೆ ಕಷ್ಟ ನಿಲ್ಲಿಸಿಬಿಡೋದು. ಅವಾಗ ಕುಡಿದ್ರೆ ಯಾವ ಸರಿಯಾಗಿ ಕರೆಕ್ಟ್ ಆಗಿದೆ. ಸಾಮಾನ್ಯವಾಗಿ ಸನ್ಯಾಸ ಮಾಡಿದ ನೀರನ್ನ ತುಳಿದಲ್ಲಿ ಹಾಕ್ತದೆ. ಫಸ್ಟ್ ಕಾನ್ಸೆಪ್ಟ್ ಏನಂದ್ರೆ ಯಾರು ತುಳಿಬಾರ್ದು, ಅದು ಮಂತ್ರದಿಂದ ಕೊಟ್ಟಿರ್ತೀರ. ಆದ್ರಿಂದ ಆ ತುಳಿದವರಿಗೆ ಪಾಪ ಬರುತ್ತೆ, ಅದಕ್ಕೆ ಅವಮಾನ ಮಾಡಿದಾಗತ್ತೆ ಎಂಬುದು ಕಾನ್ಸೆಪ್ಟ್. ಅದಕ್ಕೆ ಎಲ್ಲಿ ಹಾಕ್ಬೇಕು ಅಂದ್ರೆ ಅದು ಎಲ್ಲಿ ಹಾಕಿದ್ರು ಮತ್ತೆ ಜನ ತುಳಿತಾರ. ಆದ್ರಿಂದ ಅದಕ್ಕೆ ತುಳಿಗಳಿಗೆ ಯಾಕೆ ತುಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ವೃಂದಾವನ ತುಳಿಗೆ ಹಾಕಬಾರ್ದು. ವೃಂದಾವನದಲ್ಲಿ ತಿರುತ್ತಾರ ಆ ತುಳಿಗೆ ಹಾಕಬೇಡಿ, ಬೇರೆ ಕಡೆಯೋದಕ್ಕೆ ಹಾಕಿ. ಅಥವಾ ಯಾರು ತುಳಿಯೋದಿಲ್ಲ ಅಂತ ಜಾಗ ಹಾಕಿ ಗೋಡೆಗಳು ಎರಡು ಓದ್ಬೇಕಾರೆ ಅದು ಇಳ್ಕೊಂಡು ಬಡ ತೊಡಗೋಗ್ಬಿಡುತ್ತೆ ಆತ. ಅಲ್ಲಿ ಬೇಕಾದ್ರೆ ಹಾಕಿ ಒಟ್ಟು ತುಳಿಬಾರ್ದು ಒಂದು ಮುಖ್ಯ ಕಾನ್ಸೆಪ್ಟ್. ಆದ್ರೆ ಪೂಜೆ ಮಾಡೋ ತುಳಿಗೆ ಹಾಕಬಾರ್ದು. ನೀವು ಆಚಮನ ಮಾಡಿ ನೀರೆಲ್ಲ ಯಾರು ಹಾಕಿರ್ತೀರ, ಆದ್ರಿಂದ ಪೂಜೆ ಮಾಡೋದಕ್ಕೆ ಹಾಕಬಾರ್ದು. ವೃಂದಾವನ ತುಳಿಗೆ ಹಾಕಬಾರದು, ಉಳಿದ ಕಡೆಗೆ ಹಾಕಿದ್ರೆ ತಪ್ಪ. ಅದು ಮುಖ್ಯ. ಅದಕ್ಕೆ ನೈಮಿತ್ತಿಕ ಸ್ನಾನ ಅಂತ ಕರೀತಾರೆ. ನಮ್ಮ ಸ್ನಾನದಲ್ಲಿ ಎರಡು ವಿಧ, ಮನೆಯಲ್ಲಿ ಇದ್ದೀರಿ, ಎಲ್ಲಿ ಹೋಗಿಲ್ಲ, ಶುದ್ಧವಾಗಿದ್ದೀರಿ, ಇವತ್ತು ಸ್ನಾನ ಮಾಡಿದ್ದೀರಿ, ಸಾಕು, ಮತ್ತೆ ಬೇಕಾಗಿಲ್ಲ. ಆದ್ರೆ ಹೊರಗೆ ಹೋಗಿ ಬಂದು ನಿಮಗೆ ಕೊಡೆಯಾಗಿದೆ ಅನಿಸಿದ್ರೆ, ಬೆಳಿಗ್ಗೆ ಅನಿಸಿದ್ರೆ ವ್ಯವಸ್ಥೆ ಮಾಡಿ, ಏನೋ ತಪ್ಪಿಲ್ಲ. ನೈಮಿತ್ತಿಕ ಸ್ನಾನ ಅದನ್ನು ಮಾಡಲೇಬೇಕು, ಏನೋ ತಪ್ಪ. ನಮ್ಗೆ ಮೈಲಿಗೆ ಆಗಿಲ್ಲ ಅಂತ ಹೇಳಿದ್ರೆ ಬೇಕಾಗಿಲ್ಲ, ಆಗಿದೆ ಅನಿಸಿದ್ರೆ ತಪ್ಪು ಮಾಡ್ಬೋದು, ಏನೋ ತಪ್ಪಿಲ್ಲ. ಬಟ್ ಮನೆಯಲ್ಲಿ ಇನ್ನೊಂದು ಸ್ನಾನ ಮಾಡಬಾರ ಅಂತ ಯಾತಕ್ಕೆ ಹೇಳ್ತಾರೆ ಅಂದ್ರೆ, ಮನೆಯಲ್ಲೇ ಇದ್ರೆ ಅಲ್ಲೇ ಸರಿ ಮಾಡಬೇಡಿ ಅಷ್ಟೇ ಹೊರತು, ಹೊರಗೋಗಿ ಒಂದು ಕೊಳೆಯಾಗಿದ್ರೆ ಮಾಡಬೇಡಿ ಅಂತ ಹೇಳೋಗೋ ಇಲ್ಲ. ವ್ಯವಸ್ಥೆ ಮಾಡಲೇಬೇಕು, ಅದನ್ನೇನು ತಪ್ಪಿಲ್ಲ. ಅದೇ ಸ್ನಾನದ ವಿಚಾರ ಬಂತು ಅಂತ ಪ್ರಸಂಗ ಬಂದು ಹೇಳ್ತೇನೆ. ಈ ಸಮುದ್ರ ಸ್ನಾನ ಮಾಡ್ತಾರಲ್ಲ, ತುಂಬಾ ಜನ ತಪ್ಪು ಮಾಡ್ತಾರೆ. ಸಮುದ್ರ ಸ್ನಾನ ಮಾಡಿಬಿಟ್ಟು ಆಮೇಲೆ ನಮ್ಮ ಸ್ನಾನ ಮಾಡ್ಕೊಂಡು ಬರ್ತಾರೆ, ಹಾಗೆ ಮಾಡಬಾರ್ದು, ಬಹಳ ತಪ್ಪು. ಸಮುದ್ರ ಸ್ನಾನ ಮಾಡೋದಕ್ಕಿಂತ ಮುಂಚೆ ಬೇರೆ ನದಿಯ ಬೇರೆ ಸ್ನಾನ ಮಾಡಿರ್ಬೇಕು. ಯಾವಾಗಲೂ ಕೂಡ ಬೇರೆ ಸರೋವರದಲ್ಲೋ ಮಳೆ ಉಡುಪಿ ಹೋಗ್ತೀರಿ, ಒಂದೋ ಥರದ ಸ್ನಾನ ಮಾಡ್ಕೊಂಡು ಸಮುದ್ರಕ್ಕೆ ಹೋಗಬೇಕೆ ಹೊರತು ಸಮುದ್ರ ಸ್ನಾನ ಮಾಡಿದ್ರೆ ಮತ್ತೆ ಸ್ನಾನ ಮಾಡಬಾರ್ದು. ಅವತ್ತು ಎಂದೂ ಅಂತ ಅಲ್ಲ, ಅವತ್ತು ಮತ್ತೆ ಸ್ನಾನ ಮಾಡಬಾರ್ದು. ಅದು ಮುಖ್ಯ ನಿಯಮ. ಮತ್ತೆ ಸೈಂಟಿಫಿಕಲಿ ಪ್ರೂವ್ ಮಾಡಿದ್ದಾರೆ, ಸಮುದ್ರ ನೀರಿನ ಸ್ನಾನ ತುಂಬಾ ಆರೋಗ್ಯವರ್ಧಕ ಅಂತೆ. ಸಮುದ್ರ ನೀರಿನ ಸ್ನಾನ ಪರ್ವಕಾಲದಲ್ಲಿ ಯಾವ ನಿತ್ಯ ಮಾಡಬಾರ್ದು, ಅದನ್ನು ಪರ್ವಕಾಲದಲ್ಲಿ ಮಾತ್ರ ಮಾಡಬೇಕು. ಸಮುದ್ರಂ ಪರ್ವಣಿ ಸ್ಮೃತೇ ಅಂತ ಸ್ಮೃತಿ ವಾಕ್ಯ. ಇದನ್ನು ಸೈನ್ಸ್ ಹೇಳೋದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಸಮುದ್ರ ಸ್ನಾನ ಬೀಚ್ಗೆ ಹೋಗಿ ತರಕಾರಿ ಇಟ್ಕೊಂಡಿದ್ದಾರೆ, ಸಮುದ್ರ ಶಾಸ್ತ್ರ ಒಪ್ಪೋದಿಲ್ಲ. ಸಮುದ್ರ ತುಂಬಾ ಮಡಿಯಾದದ್ದಾದ್ರಿಂದ ಸ್ನಾನ ಮಾಡದೆ ಮುಗಿಲೇಬೇಡಿ. ಅದು ಇನ್ನೂ ತಮಾಷೆ ಅಂದ್ರೆ ಮದುವೆಯಲ್ಲಿ ಬರ್ತದೆ. ನೀವು ಒದ್ದೆ ಬಟ್ಟೆಯಲ್ಲಿ ಹಾಗೆ ಹೋದ್ರೆ ಸ್ನಾನ ಮಾಡ್ಕೊಬೇಕು. ಅಷ್ಟು ಶುದ್ಧವಾದ ಸಮುದ್ರ ಹತ್ರ ಹೋಗ್ಬೇಕಾರೆ ಬೀಚ್ ತೆಗೆದು ಕಾಲಲ್ಲಿ ಗಾಳಿ ಇಟ್ಬಿಡ್ತಾರಲ್ಲ, ಬಹಳ ತಪ್ಪು. ಎಲ್ಲ ನದಿಗಳ ಸಂಗಮ ಸಮುದ್ರ ಅಂದ್ರೆ ಎಲ್ಲ ತೀರ್ಥಗಳ ಸಂಗಮ. ಅದ್ರ ಮೈ ಮಡಿಲೇ ಮುಟ್ಟಬೇಕು, ಆದ್ರಿಂದ ಸ್ನಾನ ಮಾಡ್ಕೊಂಡೆ ಹೋಗ್ಬೇಕು. ಅಲ್ಲಿ ಸ್ನಾನ ಮಾಡಿ ಈ ಪ್ರಾಣಿ ಕೀಲಿಂಗ್ ಮೇಲೆ ಹೇಳ್ತಾರೆ. ಆ ಸಮುದ್ರದಲ್ಲಿ ಸ್ನಾನ ಮಾಡಿದ್ರೆ ಅಷ್ಟು ಎಫೆಕ್ಟ್ ಬರುತ್ತೆ ದೇಹಕ್ಕೆ. ಒಂದು ಒಂಥರ ಎಲೆಕ್ಟ್ರಿಕ್ ಇದಾಗುತ್ತೆ, ಎಲೆಕ್ಟ್ರಾಯಿಸ್ ಕೊಡೋದು ಎಷ್ಟು ಶಕ್ತಿ ಬರಬೇಕು ಆ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಅದು ಮೇಂಟೈನ್ ಮಾಡಿ. ಅದೇ ಸ್ನಾನ ಮಾತ್ರ ಕಷ್ಟಮ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದು ಮುಖ್ಯ. ನಮ್ಮ ಜನ ಏನ್ ಗೊತ್ತ ಮಾಡೋದು, ಉಪ್ಪು ಉಪ್ಪು ಆಗಿರುತ್ತೆ ಹೋಗಿಬಿಡಲಿ ಅಂತ ಹೇಳ್ಬಿಟ್ಟು ಔಷಧಿ ತಗೊಂಡಿದ್ರೆ ವಾಟ್ ಮಾಡ್ಕೊಂಡಾಗ ನಾ ಇಟ್ಕೊಂಡು ಹೆಚ್ಚು ಹಚ್ಕೊಂಡ್ಬಿಟ್ರೆ ಹೇಳ ಆಡ್ಮೇಲೆ ಗಲೀಜ ಹಚ್ಕೊಂಡ್ಬಿಟ್ಟು ಏನು ಬೇಕಾ ಇರೋದಿಲ್ಲ. ಅದು ಹೇಗೆ ಬಿಡಬೇಕು ವರ್ಕ್ ಯಾಕೆ ಮಾಡಿಸೋ ಟೈಮ್ ಬೇಕಲ್ಲ, ಆ ಟೈಮ್ ಕೊಡದೆ ಹೋದ್ರೆ ಹೇಳ ಹಾಗಾಯ್ತು. ಸ್ನಾನರಂಗವಾಗಿ ಹೇಳಿ ಅಲ್ಲಿ ಪ್ರಸಂಗ ಬಂತು ಅಂತ ಹೇಳ್ತಾರೆ. ಆ ತರ ಇದೆ ಕುತ್ಕೋತಿರಲ್ಲ ಅದೊಂದು ರುಚಿ ಇರುತ್ತೆ. ಟೇಬಲ್ ಮೇಲೆ ಮಾಡ್ಬೇಡಿ ಅಂತ ಅದಕ್ಕೆ ಹೇಳ್ತಾರೆ ಗೊತ್ತೇನು, ಕುತ್ಕೊಂಡು ಮಾಡಿಕೊಂಡು ಮಾಡಿದಾಗ ಆಹಾರ ತಗೊಳ್ಳೋದಕ್ಕೆ ಒಂದು ಏನು ವ್ಯವಸ್ಥೆ ಇದೆ ಅದು ಶಾಸ್ತ್ರೀಯವಾಗಿ ಫಂಕ್ಷನ್ ಮಾಡೋ ಹಾಗೆ ಈ ರೀತಿ ಮಾಡಿದ್ರೆ ಮಾಡೋದಿಲ್ಲ. ಪದ್ಮಾಸನ, ವೀರಾಸನ, ಸ್ವಸ್ತಿಕಾಸನ, ಮೂರು ಶ್ರೇಷ್ಠ ಆಸನಗಳು, ಅದರಲ್ಲಿ ಕೂತು ಯಾವುದೇ ಧರ್ಮ ಕಾರ್ಯ ಮಾಡಿದ್ರು ಕೂಡ ಸರಿ ಹೋಗುತ್ತೆ. ಯಾರು ಚಿತ್ರದಿಂದ ಮಾತಾಡ್ತಿರ್ತಾರೆ, ಪಟ್ಟವೇ ಅಂತ ಗೊತ್ತಾ, ಕುತ್ಕೊಳ್ಳಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಕುತ್ಕೊಂಡ ತಕ್ಷಣ ಅರ್ಧ ಚಂದ ಬಿದ್ದಿಟ್ಟವನಾಗತ್ತ, ಮತ್ತು ಕುತ್ಕೊಂಡ ತಕ್ಷಣ ಸ್ವಲ್ಪ ನಾರ್ಮಲ್ ಆಗ್ತದೆ, ಅದು ಇಮ್ಮಿಡಿಯೇಟ್ ಆಗಿ ಕಾಣ್ತೇನೆ. ಅವರು ಆ ಟೆನ್ಷನ್ ಮಾಡಿಕೊಂಡ ಮನುಷ್ಯ ಕುತ್ಕೊಂಡ ತಕ್ಷಣ ಸ್ವಲ್ಪ ಜಾಸ್ತಿ ಕುಡಿಲ ಕೊಟ್ಟರೆ ಇನ್ನೂ ನಾರ್ಮಲ್ ಆಗಿಬಿಡ್ತಾರೆ. ಇದು ಪದ್ಧತಿ ಅಂದ್ರೆ ಕುಡಿ ಕೂಡದಂತ ಶಕ್ತಿ ಇದೆ, ಆದ್ರಿಂದ ಸುಮ್ಮನೆ ಕೂಡ ಅಭ್ಯಾಸ ಮಾಡಿ, ಸುಮ್ಮನೆ ಯೋಗದ ಅಂಗ ಅದು, ಆ ಥರ ಅಂದ್ರೆ ಯೋಗದ ಅಂಗ ಅದು, ಸರಿಯಾಗಿ ಕೂಡ ಅಭ್ಯಾಸ ಮಾಡಿಬಿಟ್ರೆ ಇದು ನಮ್ಮ ಆಚರಿಕ ಜೀವನ ಏನಾಗಿದೆ ಅಂದ್ರೆ ಊಟಕ್ಕೆ ಟೇಬಲ್ ಮೀನ್ಸು, ಆಫೀಸ್ನಲ್ಲಿ ಟೇಬಲ್ ದೃಷ್ಟಿಗಳು, ಬಸ್ನಲ್ಲಿ ಅದೇನೆ ನೆನವೇ ಕೂದೆ ಗೊತ್ತಿಲ್ಲ ಹಾಗಾಗಿದೆ. ಅದೊಂದು ದೋಷದ ಕಾರಣ, ಹರ್ಣೀಯ ಮೊದಲಾದ ರೋಗಗಳ ಕಾರಣ ಕಾರಣ. ಎಷ್ಟೋ ರೋಗಗಳು ಬರಲಿಕ್ಕೆ ನಾವು ತಪ್ಪು ಕೂಡದೆ ಇರೋ ಅಭ್ಯಾಸ ಕಳ್ಕೊಂಡ್ಬಿಟ್ಟಿದ್ದೀವಿ ವ್ಯಕ್ತಿಗೆ, ಅದನ್ನು ತಪ್ಪು ಎಲ್ಲಿವರೆಗೂ ಚೌಚಿಕ್ ಮತ್ತೆ ಕಮೋಡುಗಳು ಹೀಗಾಗಿಬಿಡುತ್ತೆ. ನೆನ್ ಕೂಡದೇ ಇಲ್ಲ ಕಡೆಯವರು, ಇನ್ನೇನಾಗುತ್ತೆ ಅದರಿಂದ ದೇಹದ ಬೇರೆ ದೇಶ ಹೆಚ್ಚು ರೋಗ ಇದಕ್ಕೆ ಕಾರಣ ಇದು ಒಂದು. ಆದ್ರೆ ಇಂಡಿಯನ್ಸ್ಗೆ ಕೆಲವು ರೋಗ ಬರೋದಿಲ್ಲ ಯಾಕೆ ಗೊತ್ತೇನು, ಅದು ಸರಿಯಾದ ಇಂಡಿಯನ್ಸ್ಗೆ ಯಾಕೆ ಬರೋದಿಲ್ಲ ಅಂತ ಕೇಳಿದ್ರೆ, ಅವ್ರು ಮೊದಲಿಂದ ಫಾಲೋ ಮಾಡ್ಕೊಂಡು ಬಂದಿರ್ತಾರಲ್ಲ, ಇಡೀ ದೇಹ ಸ್ವಲ್ಪ ಇದಾಗುತ್ತೆ. ಕೂತಾಗ ಒಂದ್ಸತ್ ಕೂತ್ ಹೇಳ್ಬೇಕಾದ್ರೆ ಎಷ್ಟು ಎನರ್ಜಿ ಬೇಕು ಗೊತ್ತಾ, ವಯಸ್ಸಾದ್ರು ನೋಡಿ ಗೊತ್ತಾಗುತ್ತೆ. ಒಂದ್ಸತ್ ಕೂತ್ ಹೇಳ್ಬೇಕಾದ್ರೆ ಅಪ್ಪ ಯಜ್ಞ ಮಾಡಿದಾಗತ್ತೆ ಅಂತ ಹೇಳ್ತಾರೆ. ಆಡಿದ ಡೈಲಿ ಮಾಡ್ತಿದ್ರೆ ಏನು ಆಯಾ ಸಂಜಾವಣೆ ಕಾಲಕ್ಕೆ ಏನು ಸ್ವಲ್ಪ ಮಧ್ಯೆ ಮಧ್ಯೆ ಹೇಳೋದು ಕೊಡದೆ ಹೇಳ್ತಿರ್ತಾರೆ. ಅದು ಅರ್ಥ ಮಾಡ್ಕೊಂಡ್ರೆ ಆ ತರ ಒಳ್ಳೆ ಶಕ್ತಿ ಇದೆ, ಆದ್ರಿಂದ ಅದು ಮೆಡಿಕಲಿ ಬೇಕು, ಸ್ಪಿರಿಚುಯಲಿ ಬೇಕು. ಮತ್ತೆ ಸ್ಪಿರಿಚುಯಲಿ ಕೊಡ ಹೇಗೆ ಸರಿಯಾಗಿಟ್ಬಿಟ್ರೆ ನೀವು ಬೇಕಾದ್ರೆ ನೀವು ನಿಂತು ಬಿಡುತ್ತೋ, ಸರಿಯಾಗಿ ಕೊಟ್ಕೊಂಡ ತಕ್ಷಣ ಮನ್ ಮೈಂಡ್ ಬೇಕಾದ್ರೆ ನಿಂತು ಬಿಡುತ್ತೆ, ಮೈಂಡ್ ಒಂದು ರೀತಿ ಏಕಾಗ್ರತೆ ಡೆವಲಪ್ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರವಾಗಿ ಕೂಡಬೇಕು. ಇನ್ನು ದೇಹ ಸೆಪರೇಟ್ ಆದ ತಕ್ಷಣ ಮನ ಸೆಪರೇಟ್ ಆಗ, ಅದು ಸರಿಯಾಗಿ ಕೂಡ ಅಭ್ಯಾಸ ಮಾಡಿ. ಸಂಧ್ಯಾ ಬಂದಿಗೂ ಹಾಗೆ ಟೇಬಲ್ ಸಂಧಾನೆ ಮಾಡಬಾರ್ದು, ಹಾಗೆಲ್ಲ ಪ್ರಶ್ನೆ ಕೇಳಬೇಡಿ, ನೆನ್ನೆಲ್ಲ ಕುತ್ಕೊಂಡೇ ಮಾಡಬೇಕು. ಅದನ್ನು ಭಗವಂತ ಗೀತೆಯನ್ನು ಹೇಳ್ತಾರೆ, ಮನ್ನ ಜನದ ಮೇಲೆ ಅದರ ಬಟ್ಟೆ ಹಾಕಿ ಅಥವಾ ಒಂದು ಸೌದೆ ಇದರದಲ್ಲಿ ಅಥವಾ ಕೃಷ್ಣಾಜನ ಹಾಕಿ ಆ ರೀತಿ ಕೂತ್ಕೊಳ್ಳಿ, ಆಗ ಯೋಗ ಸಿದ್ಧಿ ಬರುತ್ತೆ ಅಂತ ಹೇಳುತ್ತೆ. ನೋಡೋದಕ್ಕೆ ಬಹಳ ಸರಳ ಇವು, ಆದ್ರೆ ಎಫೆಕ್ಟ್ ಮಾತ್ರ ಬಹಳ ಜಾಸ್ತಿ ಇರುತ್ತೆ. ಅದು ಉಪಯೋಗ ಮಾಡ್ಕೋಬೇಕಷ್ಟೆ. ಮುಂದೆ ಫುಡ್ ಹಿಂದೆ ಹೇಳಿದೆ, ನಾಲ್ಕು ತಿಂಗಳು ವ್ರತ, ಆಷಾಢ ಮಾಸದ ಶುಕ್ರಪಕ್ಷದ ಏಕಾದಶಿ ಇದೆಯಲ್ಲ, ಪ್ರಥಮ ಏಕಾದಶಿ ಎಂದು ಕರೀತಾರೆ. ಅವತ್ತಿನಿಂದ ಪ್ರಾರಂಭ, ದ್ವಾದಶಿ ಬೆಳಗಿನಿಂದ ಒಂದು ತಿಂಗಳು ಪೂರ್ತಿ ಶ್ರಾವಣ ಮಾಸದ ದ್ವಾದಶಿವರೆಗೂ ಕೂಡ ಶಾಖ ಯಾವುದು ತಗೊಳ್ಬಾರ್ದು. ಶಾಖ ಅಂದ್ರೆ ತರಕಾರಿಗಳು, ತರಕಾರಿ ಅಂತ ಹೇಳಿದ್ರೆ ಅದು ಸಂಬಂಧಪಟ್ಟಂತ ಎಲೆ ಹೂವು ಎಲ್ಲ ಬಂದ್ಬಿಡ್ತಾರೆ. ಯಾವುದು ಹೇಳಿದ್ದಾರೆ ಒಂದು ತಿಂಗಳು, ಅದು ಮೊದಲ ವ್ರತ. ಎರಡನೇ ವ್ರತದಕ್ಕೆ ಒಂದು ತಿಂಗಳು ಮೊಸರು ತಗೊಳ್ಳಾಗಿಲ್ಲ, ಮೊಸರು ಮೊಸರಿನಿಂದ ಮಾಡಿದ ಪದಾರ್ಥ ಶ್ರೀಕಂಠ ಇತ್ಯಾದಿ ಮಾಡ್ತಾರೆ, ಅದನ್ನು ತಗೊಳ್ಬಾರ್ದು. ಒಂದು ತಿಂಗಳು ಏನು ತಗೊಳ್ಳಾಗಿಲ್ಲ. ಮೂರನೇ ತಿಂಗಳು ಹಾಲು ಪೂರ್ತಿ ಬಿಟ್ಬಿಡಬೇಕು. ಭಾದ್ರಪದ ಮಾಸದ ದ್ವಾದಶಿಯಿಂದ ಪ್ರಾರಂಭ ಮಾಡಿ ಆಶ್ವಿನ ಮಾಸದ ದ್ವಾದಶಿಯವರೆಗೆ ಕೂಡ ಇದು ಬರೀ ಹಾಲು ಸಂಪೂರ್ಣ ಬಿಟ್ಟುಬಿಡಬೇಕು. ಹಾಲು ಮತ್ತು ಅದರಿಂದ ಪೇಡ ಗೀಡ ಎಲ್ಲ ಹೊರಟೋಗ್ಬಿಡುತ್ತೆ, ಅಂತ ತಗೊಳ್ಬಾರ್ದು. ಕೊನೆಯ ವ್ರತದಕ್ಕೆ ದ್ವಿದಳ ಧಾನ್ಯ ಮತ್ತು ಬಹುಬೀಜ ಅವನು ತಗೊಳ್ಬಾರ್ದು. ಅಷ್ಟು ಮಾಡಿದ್ರೆ ಚಾತುರ್ಮಾಸದ ಪೂರ್ತಿ ಮುಗಿ. ಅದರ ಅಂಗವಾಗಿ ಮೊನ್ನೆ ಧಾತ್ರಿ ಹವನ ಆಯ್ತಲ್ಲ, ವನಭೋಜನ ಅಂತ ಹೇಳಿ ಅದರ ಅವಕೃತ ಸ್ಥಾನ ಕಂಟ್ರೋಲಿಂಗ್ ಪಾರ್ಟ್ ಅಂದ್ರೆ ಧಾತ್ರಿ ಹವನ ವನಭೋಜನ ಅಲ್ಲಿ ಮುಕ್ತಾಯ ಇದೆ. ಅದು ಚಾತುರ್ಮಾಸ ವ್ರತ, ಅದು ಕಡ್ಡಾಯ. ಯಾರೋ ಸ್ವಾಮಿಗಳು ಮಾಡೋದು, ಆಚಾರಗಳು ಮಾಡೋದು ಅಲ್ಲ, ಬ್ರಾಹ್ಮಣಗಳು ಮಾಡೋದಲ್ಲ, ಎಲ್ಲರೂ ಮಾಡಬೇಕಾದ ವ್ರತ ಅಂತೇಳಿ ಪುರಾಣಗಳು ಒತ್ತಿ ಹೇಳಿವೆ. ಅದನ್ನು ಮಾಡುದು ಆಮೇಲೆ ದಂತ ಸಾವನ ನಿಷೇಧ ಅಂತ ಹೇಳಿ ಹಲ್ಲುಜ್ಜ ನಿಷೇಧ ಮಾಡಿಲ್ಲ. ಕೆಲವು ಪರ್ಟಿಕ್ಯುಲರ್ ಇದ್ರೆ ಉಪಯೋಗಿಸ್ಬಾರ್ದಷ್ಟೇ. ದಂತ ಸಾವನದಲ್ಲಿ ಕೆಲವು ಏನಿವೆ, ಮಾವಿನಿಂದಿದೆ, ಬೇವಿನಿಂದಿದೆ, ಎಣಿಕೆ ಇದೆ, ಕೆಲವನ್ನ ಯತಿಗಳು ಬ್ರಹ್ಮಚಾರಿ ಉಪಯೋಗಿಸ್ಬಾರ್ದು, ಇನ್ನು ಕೆಲವನ್ನ ಗೃಹಸ್ಥರು ಉಪಯೋಗಿಸ್ಬಾರ್ದು. ಆ ನಿಯಮ ಹೇಳಿರೋದ್ರಿಂದ ಗೃಹಸ್ಥರಿಗೆ ಎಂತ ದಂತ ಸಾವನ ಹೇಳಿದ್ದಾರೋ ಅದಿಲ್ಲ ಅಂತಷ್ಟೆ. ದಂತ ಸಾವನ ಅಂಚಾದ್ರೆ ಹೃದಯ ಒಟ್ಟು ಆಚಾರ್ಯರು ಮಾತ್ರ, ಇಂಥ ದಂತ ಸಾವನ ಇಲ್ಲವೇ ಹೊರತು ಇದೆಲ್ಲ ಇಲ್ಲ. ಕಾರಣ ಏನು ಗೊತ್ತೇ, ಬಹಳ ಸಿಂಪಲ್ ಅದು. ಯತಿಗಳಿಗೆ, ಗೃಹಸ್ಥರಿಗೆ, ಬ್ರಹ್ಮಚಾರಿಗಳಿಗೆ ಒಬ್ಬೊಬ್ಬರಿಗೆ ಯಾತಕ್ಕೆ ದಂತ ಸಾವನಕ್ಕೆ ವ್ಯತ್ಯಾಸ ಮಾಡಿದ್ದಾರೆ ಅಂದ್ರೆ ಬಹಳ ಸರಳ. ಯತಿಗಳು ಗೃಹಸ್ಥರಾಗಲಿ ಬ್ರಹ್ಮಚಾರಿಗಳ ಯತಿಗಳಾಗಲಿ ತಾಂಬೂಲ ಹಾಕೊಳ್ಳಾಗಿಲ್ಲ, ಕೆಲವು ವಿಶೇಷ ಪದಾರ್ಥ ತಿನ್ನಾಗಿಲ್ಲ, ಬೇರ್ಫೋರ್ ಅವರಿಗೆ ಅದೆಲ್ಲ ಸಿಕ್ಕಾಗೋದಿಲ್ಲ. ಗೃಹಸ್ಥ ತಾಂಬೂಲ ಹಾಕೊಡ್ತಾರೆ, ಒಳಗೆಲ್ಲ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರ್ತದೆ. ಅವರಿಗೆ ಬೇರೆ ಹೇಳ್ತಾರೆ, ಅವರಿಗೆ ಈ ಬ್ರೆಡ್ಗಳಲ್ಲಿ ಮೀಡಿಯಮ್ ಸಾಫ್ಟ್ ಹಾರ್ಡ್ ಇರುತ್ತಲ್ಲ, ಆ ಟೈಪ್ ಅಂತ ಇದೇನಿಲ್ಲ. ಇವತ್ತು ಯಾವ ಹೇಗೆ ಸೂಟ್ ಆಗಬೇಕು ಆ ಬ್ರಹ್ಮಚಾರಿಗಳ ನೇಚರ್ ಒಳಗೆ ಹೇಳಿದ್ದಾರೆ. ಇವತ್ತಿನ ಬ್ರಹ್ಮಚಾರಿಗಳಿಗೆ ಕಾಪು ಎಲ್ಲ ಹೊಡೆದು ಬಿಟ್ಟಿರ್ತಾರೆ. ಆದ್ರಿಂದ ಅವ್ರಿಗೆ ಹೇಳೋದಕ್ಕ ಬ್ರಹ್ಮಚಾರಿಯ ಧರ್ಮವನ್ನೇ ಅಧಿಕಾರ ಮಾಡಿದಾಗ ಅವರಿಗೆ ಬೇಕಾಗೋದಿಲ್ಲ ಅಂತ ಅರ್ಥ. ಅದು ಡ್ಯಾಮೇಜ್ ಆಗುತ್ತೆ, ಅದರಿಂದ ಅದು ಉಪಯೋಗಿಸಿದ್ರೆ ಡ್ಯಾಮೇಜ್ ಆಗುತ್ತೆ. ಅಲ್ಲೇನ ಸೂಕ್ಷ್ಮ ಅಲ್ಲಿರೋ ಒಂದು ಹಾಳು ಬಟ್ಟೆ ಉಪಯೋಗಿಸಿದ್ರೆ ಅದು ಗಮನ ಹಾಳಾಗುತ್ತೆ. ಆ ಥರ ಇನ್ನೇನಿಲ್ಲ, ಬೇರೆ ದೃಷ್ಟಿಯಿಂದ ಹೇಳಿದ್ದಲ್ಲ, ಅದು ಆರೋಗ್ಯ ದೃಷ್ಟಿಯೇ. ಅದು ಕೂಡ ಮತ್ತೆ ಅದರಲ್ಲಿ ಏನು ಹೇಳಿದ್ರೆ ಯಾವ ಟೂತ್ಬ್ರಷ್ನಲ್ಲೂ ಕೂಡ ಅದರಲ್ಲಿ ಏನಿಲ್ಲ, ಅದೇನಾದ್ರು ಬೇಕು ಹಾಕಿರ್ತಾರಷ್ಟೇ. ಆದರೆ ನಮ್ಮ ಇದರಲ್ಲಿ ಆಗಲ್ಲ, ಮಾವಿಂದಕ್ಕೆ ಪ್ರತಿಯೊಂದರಲ್ಲೂ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ಅದಕ್ಕೆ ಆಯಾ ವಿಭಾಗವು ಹಲ್ಲಿಗೆ ಅದನ್ನು ಸಪ್ಲೈ ಆಗೋದ್ರಿಂದ ಹಲ್ಲು ಗಟ್ಟಿಮುಟ್ಟಾಗುತ್ತೆ. ಇದನ್ನು ಹೇಳಬೇಕಾದ್ರೆ ನಿಮಗೆ ಇವರು ಮೆಗಸ್ತಾನ್ ಎದ್ದು ಇತ್ತಿಂಗು ಹೇನಸ್ತಂಗೆಲ್ಲ ಬಂದಿದಾರಲ್ಲ, ಟ್ರಾವೆಲ್ ಆಗಿ ಬರೆದಿದ್ದಾರೆ. ಅವ್ರು ಬರೀತಾರೆ ಇಂಡಿಯಾ ದೇಶದ ಜನಗಳ ಹಲ್ಲು ಭಾರಿ ಗಟ್ಟಿ ಅಂತ ಬರೀತಾರೆ. ಯಾತಕ್ಕೆ ಅಂತ ಕೇಳಿದರೆ ಇವರೆಲ್ಲ ಯಾವುದೋ ಇದರಿಂದ ಕಟ್ಟಿ ಹಲ್ಲು ಉಜ್ಜುತ್ತಾರೆ, ಅದು ಬಹಳಷ್ಟು ಗುಣಗಳಿವೆ, ಅದರಿಂದ ಇವರೆಲ್ಲ ಆರೋಗ್ಯವಂತರಾಗಿದ್ದಾರೆ. ಮುದುಕರು ಕೂಡ ಒಳ್ಳೆ ಗಟ್ಟಿಮುಟ್ಟಾಗಿರೋದನ್ನು ಕಂಡಿದ್ದೇನೆ ಅಂತ ಬರೀ ತಮ್ಮ ದೇಶದಲ್ಲಿ ನೋಡಿರೋದನ್ನು ನೋಡ್ತಾರೆ. ಅದೇ ಪ್ರಸಂಗ ಒಂದು ಏಕಾಚಿಯನ್ನು ಮೆನ್ಷನ್ ಮಾಡ್ತಾರೆ. ಇಲ್ಲಿಯ ಜನಗಳು ಏಕಾಚಿ ಉಪವಾಸವನ್ನು ವಾಸುದೇವನ ದಿನ ಅಂತ ತುಂಬಾ ಶ್ರದ್ಧೆಯಿಂದ ಆಚರಣೆ ಮಾಡ್ತಾರೆ, ಒಳ್ಳೆ ಆರೋಗ್ಯವಂತರಾಗಿರ್ತಾರೆ ಅಂತ ಬರೀತಾರೆ. ಅದು ರೀತಿಯಲ್ಲಿ ನಾವು ನೋಟಿಸ್ ಮಾಡಿದ್ದಾರೆ. ಇಂಡಿಯಾ ದೇಶದ ಜನಗಳು ನಮ್ಮ ದೇಶದಿಂದ ಭಾರಿ ಬುದ್ಧಿವಂತರು. ಇನ್ನೊಂದು ಮಾತು ಹೇಳ್ತಾನು, ಸಕಾಲಕ್ಕೆ ಉಪನಯನವನ್ನು ಮಾಡ್ತಾರೆ ಇವರು, ವೇದಾಧ್ಯಯನವನ್ನು ನಮ್ಮಂತೆ ಮಾಡುವುದಿಲ್ಲ, ಎಲ್ಲ ಬಾಯ್ಪಾಠ ಮಾಡುತ್ತಾರೆ. ನನಗೆ ಆಶ್ಚರ್ಯವಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ 16 ವರ್ಷದ ಒಟ್ಟು ಎಷ್ಟು ಬುದ್ಧಿವಂತನಾಗಿರ್ತಾರೆ ಅಂದ್ರೆ ನಮ್ಮ ಚೀನಾ ದೇಶದ ಲೈಬ್ರರಿಗಿಂತ ಹೆಚ್ಚು ನಾಲೆಜ್ ಗೊತ್ತಿರುತ್ತೆ ಅಂತ ಹೇಳ್ತಾರೆ. ಲೈಬ್ರರಿಯಿಂದ ಇರ್ತಾರೆ ಅಂತ ಹೇಳ್ತಾರೆ. ಎಷ್ಟು ಒಳ್ಳೆ ಮಾತು ಉಪಯೋಗಿಸ್ತಾರೆ. ಒಂದು ಲೈಬ್ರರಿಯಲ್ಲಿ ಎಷ್ಟು ವೆರೈಟಿ ಬುಕ್ಸ್ ಇರಬೇಕು ಅಷ್ಟು ತಲೆಯಲ್ಲಿರುತ್ತೆ ಅಂತ ಹೇಳ್ತಾರೆ. ಇವೆಲ್ಲ ನಮ್ಮ ದೇಶದ ಒಂದು ವಿಶಿಷ್ಟವಾದಂತಹ ಒಂದು ವೈಶಿಷ್ಟ್ಯ ಆಗಿನ ಕಾಲದ್ದು. ಹೌದು ಹೇಳ್ತೇನೆ. ಮೊದಲನೇ ವರ್ಷದಲ್ಲಿ ಈ ಪಂಚಕರ್ಪುರ ಏಲಕ್ಕಿ ಇದ್ಯಾವ್ದು ಹಾಕಬಾರ್ದು ಗೊತ್ತಾಯ್ತಾ, ಅದ್ರ ಕೇಸರಿ ಯಾವುದು ಬರುತ್ತೆ ಮೊದಲನೇ ವರ್ಷದಲ್ಲಿ, ಎರಡನೇ ಮೂರನೇ ವರ್ಷಕ್ಕೆ ಎಲ್ಲವೂ ಬರುತ್ತೆ ಯೋಚನೆ ಇಲ್ಲ. ಈ ಕೊನೆಯ ವರ್ಷದಲ್ಲಿ ಮಾತ್ರ ಈ ಕೇಸರಿ ಪಂಚಕರ್ಪುರ ಹಾಕ್ಬಹುದು. ಏಲಕ್ಕಿ ಅದು ಯಾವ್ದು ಹಾಕಬಾರ್ದು, ಏಲಕ್ಕಿ ಹಾಕಬಾರ್ದು, ಅದು ಬಹುಬೀಜ. ಏಲಕ್ಕಿ ಬಹುಬೀಜವಾದ್ರಿಂದ ಹಾಕಬಾರ್ದು. ಏಲಕ್ಕಿ ಲವಂಗ ಯಾವುದು ಬರೋದಿಲ್ಲ, ಬರೀ ಪಂಚಕರ್ಪುರ ಕೇಸರಿ ಮಾತ್ರ ಹಾಕ್ಬಹುದು. ಕೊನೆಯ ವರ್ಷದಲ್ಲಿ ಮೊನ್ನೆ ವರ್ಷಕ್ಕೆ ಯಾವುದು ಬರೋದಿಲ್ಲ, ಬರೀ ನೀರು ತುಳಸಿ ಅಷ್ಟೇ. ಮೊನ್ನೆ ವರ್ಷಕ್ಕೆ ತುಳಸಿ ಕಟ್ಟೋದಕ್ಕೆ ಎಲ್ಲದಕ್ಕೂ ಹಾಕಬೇಕು, ತುಳಸಿ ಕಟ್ಟೋದಕ್ಕೆ ತುಳಸಿ ಗಂಧ ಹಾಕ್ತೀವಲ್ಲ ಅದೆಲ್ಲದಕ್ಕೂ ಬೇಕು. ಮೊದಲನೇ ವರ್ಷದಲ್ಲಿ ಗಂಧೋದಕ ಹಾಕಬಾರ್ದು ಮೊನ್ನೆ ವರ್ಷಕ್ಕೆ. ಕೊನೆಯ ವರ್ಷದಲ್ಲಿ ಗಂಧೋದಕ ತುಳಸಿ ತುಳಸಿ ಕಟ್ಟೋದಕ ಅದೇ ಪಚ್ಚಕರ್ಪ ಏಲಕ್ಕಿ ಏಲಕ್ಕಿ ಬಿಟ್ಟು ಈ ಏಲಕ್ಕಿ ಸರಿ ಇಷ್ಟನ್ನು ಕೊನೆಯ ವರ್ಷದಲ್ಲಿ ಹಾಕ್ಬೋದು. ಮೊನ್ನೆ ವರ್ಷಕ್ಕೆ ಬರೀ ತುಳಸಿ ಕಟ್ಟೋದಕ ಅಷ್ಟೇ, ತುಳಸಿ ತುಳಸಿ ಕಟ್ಟೋದಕ ಪ್ಲಸ್ ನೀರು ಮೊನ್ನೆ ವರ್ಷದಲ್ಲಿ. ಏಕಾಚಿ ಸರಿ ಯಾವ ವರ್ಷದಲ್ಲೂ ಯಾವ ಏಕಾಚಿನೂ ಹಾಕಾಗಿಲ್ಲ, ಅದು ತುಳಸಿ ಕಟ್ಟೋದಕ್ಕೆ ಕೂಡ ಹಾಕಬಾರ್ದು. ಏಕಾಚಿ ಬರೀ ತುಳಸಿ ದಳ ಒಂದು ಹಾಕಿರ್ತಾರಲ್ಲ ಅಷ್ಟೇ, ತುಳಸಿ ಕಟ್ಟೋದಕ್ಕೆ ಹಾಕುವುದು ಹಾಕಬಾರ್ದು ಅಂತ ಇದೆ. ಬರೀ ತುಳಸಿ ದಳ ಹಾಕಿರ್ತಾರೆ, ಅದನ್ನು ಕೂಡ ಮತ್ತೆ ದೇವರ ಮೇಲೆ ಹಾಕಿ ವಾಪಸ್ ತಗೊಳ್ಬಾರ್ದು, ಅಲ್ಲಿ ಬಿಟ್ಬಿಡ್ಬೇಕು. ಬರೀ ನೀರು ತಗೋಬೇಕು ಹೊರತು ಉಳಿದಿದ್ದ ತುಳಸಿ ತಗೊಂಡು ಸೇರಿಸಿ ತೀರ್ಥ ಕೊಡ್ಬೋದು. ಏಕಾಚಿ ತಗೊಳ್ಬಾರ್ದು, ದೇವರ ಮೇಲೆ ಹಾಕಿದ ಅಲ್ಲೇ ಬಿಟ್ಬಿಟ್ಟು ಬರೀ ಅಭಿಷೇಕ ನೀರು ಮಾತ್ರ ತಗೋಬೇಕು. ಏನು ಮೂರು ಯಾತಕ್ಕೆ ಹೇಳಬೇಕಂದ್ರೆ ಕ್ರಮ ಭಗವತ್ ರೂಪಗಳ ಕ್ರಮ, ಕೇಶವಾದಿ 12 ರೂಪಗಳು ಅವಿವ್ಯಕ್ತವಾದ ಕ್ರಮ ಕೇಶವ ನಾರಾಯಣ ಮಾಧವ ಅಂತೇಳಿ. ಅದರಲ್ಲಿ ಮೊದಲ ಮೂರನ್ನ ನಾವು ಉದಕ ಪ್ರಾರ್ಥನೆ ಮಾಡ್ತೇವೆ, ಆಮೇಲೆ ಕೈ ತೊಳೆಯೋದು ನಾಲ್ಕು ಐದನ್ನು ಕೈ ತೊಳಿತೇವೆ ಅಷ್ಟೇ. ಆರಂಭದಲ್ಲಿ ಒಳಗೆ ಹಾಕಬೇಕಾದ್ರಿಂದ ಮೊದಲ ಮೂರು ಕ್ರಮ ಇರೋದೇ ಹಾಗೆ, ಭಗವದ್ ರೂಪಗಳ ಅವಿವ್ಯಕ್ತವಾದ ಕ್ರಮನೇ ಆಧಾರದಿಂದ ಆಯ್ಕೆ ಮಾಡಬೇಕು. ಎ ಬಿ ಸಿ ಡಿ ಏನೇ ಮಾದರಿ ಅಂತ ಕೇಳಬೇಕು ಅಂತ ಹೇಳಿದ್ರೆ ಹಾಗೆ ಆ ಈ ಆ ಮೊದಲೇ ಆದಕ್ಕಂದ್ರೆ ಅದು ಸಿಂಪ್ಲೆಕ್ಸ್ ಮೊಬೈಲ್ ಅಂದ್ರೆ ಆನೆ, ಅದೇ ಸ್ವಲ್ಪ ಕಾಂಪ್ಲಿಕೇಟೆಡ್ ಆ ಅಂತ ಆ ಕ್ರಮದಲ್ಲಿ ಉಚ್ಚಾರಣೆ ಕರೆಸ್ತಾರಲ್ಲ, ಏಕವಾದ ರೂಪ ಬಂದ ಕ್ರಮ ಹಾಕಿ. ಆಮೇಲೆ ಹಾ ಸರಿ, ಇದು ಇದರ ಪ್ರಶ್ನೆ ಒಂದು ಉತ್ತರ ಕೊಡ್ಬೇಕಾದ್ರೆ ನಾವು ಈ ರೀತಿ ಹೇಳಬೇಕು, ಬಟ್ ಸದ್ಯಾಜೆ ಮಾಡ್ತೀರಾ, ತೀರ್ಪೂಜೆ ಮಾಡಿ ಎಲ್ಲ ಕೇಳಿಬಿಟ್ಟು ಆಮೇಲೆ ಗ್ಯಾಸ್ ಉಪಯೋಗಿಸ್ತೀರಾ ಅಂತ ಕೊನೆಯ ಪ್ರಶ್ನೆ. ಏಕದಮ್ ಗ್ಯಾಸ್ ಹೋಗ್ಬಿಟ್ರೆ ಗ್ಯಾಸ್ ಬೇಡ ಅಂತಾರ ಸಂಜಾವಧಿಗೆ ಅಂತ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಬೇಡ, ಅದೆಲ್ಲ ಇರಲಿ ಕೊಡಿಗೆ ಗ್ಯಾಸ್ ಇದು ಗ್ಯಾಸ್ ಬೇಕೋ ಬೇರೆ ಅದು ಒಂದೇ ಪರಿಷ್ಕಾರ ಯೋಚನೆ ಇಲ್ಲ, ಬಟ್ ಇಲ್ಲಿಂದ ಅಲ್ಲಿವರೆಗೆ ಎಕ್ಸ್ಚೇಂಜ್ ಮಾಡ್ಕೊಳಕ್ ಹೋಗ್ಬಾರ್ದು ಅಷ್ಟೇ. ಇವೆಲ್ಲ ಏನು ಅಂತ ಕೇಳಿದ್ರೆ ಆಪದ್ಧರ್ಮಗಳು ಅಂತ ಕರೀತಾರೆ. ಇವತ್ತು ನಮಗೆ ಯಾವುದೋ ಕಾಲಕ್ಕೆ ಏನು ಸಿಗ್ತಾ ಇದೆ ನಿಮಗೆ, ಅದಕ್ಕಿಂತ ಸಿಗೋ ಚಾನ್ಸ್ ಇದೆ ನಿಮಗೆ. ನಮಗೆ ಸೌದೆ ಸಿಗೋದಿಲ್ಲ ಇಷ್ಟು ಸಿಗೋದಿಲ್ಲ ಒಂದು ಪ್ರಾಬ್ಲಮ್ ಆದ್ರೆ ಇರೋದು ಬಾಡಿಗೆ ಮೇಲೆ ಓನರ್ ಹೇಳ್ತಾರೆ, ನೀವೇನಾದ್ರೂ ಇದ್ದೇವೆ ಉಪಯೋಗಿಸಿದ್ರೆ ಮನೆ ಖಾಲಿ ಮಾಡುತ್ತೇನೆ ಅಂತ ಹೇಳ್ತಾರೆ. ಅದು ಬಿಡೋದಿಲ್ಲ, ಎಷ್ಟೇವೆ ಮಾಡಬಾರದು ಎಷ್ಟೋದಿಲ್ಲ ಅವರು ಹೇಳಿದ್ರು ಎಷ್ಟೇವೆ ಮಾಡಬಾರದು ನೀವು ಅಂತ ಹೇಳ್ತಾರೆ. ಅದು ಆಪದ್ಧರ್ಮ, ನೀವು ಬೇರೆ ಮನೆ ಸಿಕ್ಕರೆ ಹೋಗೋದು ಅತ್ಯುತ್ತಮ ಮಟ್ಟ, ಇಂಥವ್ರ ದೋಷ ಅಲ್ಲ. ಆದ್ರೆ ನೀವು ಮಾಡೋ ಧರ್ಮ ಅಂತ ಸಾಧಿಸ್ತಾರೆ ಅಂತೆ, ಆಪದ್ಧರ್ಮ ಇನ್ನೊಬ್ಬರು ನೀವು ನಾನು ಮಾಡ್ತೇನೆ ಆಗ ನೀವು ಮಾಡಿ ಅಂತ ಹೇಳೋದಕ್ಕೆ ಹೋಗ್ಬಾರ್ದಂತೆ. ನಾವು ಅದೊಂದು ಪದ್ಧತಿ ಶುರುವಾಗಿಬಿಟ್ಟಿದೆ, ನಾನೇ ಮಾಡ್ತೀನಿ ನೀವ್ಯಾಕೆ ಮಾಡ್ಬಾರ್ದು, ಇವನು ದೊಡ್ಡ ಅಸಾಧ್ಯದೇವನು ಒಬ್ಬನು ಆ ಥರ ಮಾಡ್ಬಾರ್ದಂತೆ. ನನ್ನ ಕೈಲಾಗದಿಲ್ಲ ನಾನು ಮಾಡೋದಿಲ್ಲ, ದಯವಿಟ್ಟು ನೀನಾದರೂ ಮಾಡು ಅಂತ ಹೇಳ್ಬೇಕಷ್ಟೇ ಹೊರತು ತನ್ನ ಪ್ರಕಾರ ನೆಗೆಟಿವ್ ಥಿಂಕಿಂಗ್ ಇಟ್ಕೋಬಾರ್ದಂತೆ. ಅದೆಲ್ಲ ಸಮಯ ಸಂದರ್ಭ ನೋಡ್ಕೊಂಡು ಮಾಡ್ಬೇಕಾಗಿ, ಗ್ಯಾಸ್ ಉದ್ಯೋಗಿಸೋದಾಗಲಿ ಇದಾಗಲಿ ಸಮಯ ಸಂದರ್ಭ ಮುಖ್ಯವಾಗಿ ಮಾಡ್ಬೇಕಾದ ಇದ್ರು ಸೌದೇನೆ ನಂಬರ್ ಒನ್. ಅದು ಬಡಿ ಬರೋದು ಉಳಿದು ಬಡಿ ಕಡಿಮೆ ಆಗುತ್ತೆ ಇಲ್ಲ ಅಂತಲ್ಲ, ಆದ್ರೆ ಇಷ್ಟು ಬಡಿ ಬರೋದಿಲ್ಲ. ಆದ್ರಿಂದ ನಾವು ಆಚಾರ ತಕ್ಕಂತೆ ನಾವು ಯೋಚನೆ ಮಾಡ್ಬೇಕಷ್ಟೇ ಹೊರತು ಯಾರೋ ಹೇಳ್ತಾರೆ ಅಂತೇಳಿ ಮಾಡೋದು ಅಲ್ಲ, ಯಾರು ಹೇಳ್ತಾರೆ ಬಿಡೋದು ಅಲ್ಲ. ನಮ್ಮ ಯೋಗ್ಯತೆ ನಮಗೆ ಗೊತ್ತಿರುತ್ತೆ, ಅದು ತಕ್ಕಂತೆ ಮಾಡೋದು. ಜಾಸ್ತಿ ಇರ್ತಾರೆ ಆ ಚಿತ್ರಗಳಲ್ಲಿ. ಲಾಡ್ ಅರ್ಧ ಚಿಂತನೆ ಇಡ್ತಾರೆ, ಇನ್ನೊಬ್ರು ಅರ್ಧ ಅರ್ಧದಲ್ಲಿ ಮತ್ತೊಮ್ಮೆ ಇಡ್ತಾರೆ, ಇನ್ನೊಬ್ರು ಇನ್ನೊಂದು ಚಿಂತ ನೋಡ್ಬಿಟ್ರೆ ಅಲ್ಲೇ ವಾಂತಿ ಆಗಿರೋದು ಆತರ ಚಿಂತ. ಅದಕ್ಕೆ ಜಾಸ್ತಿ ನಾವೇ ಅರ್ಧ ಚಿಂತ ಇಡಬಾರ್ದು, ಅರ್ಥ ಆಯ್ತಾ? ನಾವೇ ಅರ್ಧ ಚಿಂತ ಇಡಬಾರ್ದು, ವಾಪಸ್ ತಗೋಬಾರ್ದು. ಮತ್ತೆ ಅರ್ಧ ನಾವು ಬಾಯಿ ಅಂದ್ರೆ ಎಣ್ಣೆ ಎಣ್ಣೆ ಕುಂಡ ಇದ್ದಾಗೆ, ಆಹಾರ ಅಂದ್ರೆ ಹವಿಸ್ತಿದ್ದ ಗೊತ್ತಾಯ್ತಾ? ಹವಿಸ್ ಎಷ್ಟಿಗೆ ಹವಿಸ್ ಹೇಗೆ ಹಾಕ್ಬೇಕು ತಗೊಂಡು ಹವಿಸ್ ಪೂರ್ತಿ ಹಾಕಿಬಿಡೋದು, ಅರ್ಥ ಉಳಿಸ್ಬಾರ್ದು. ಅದೇ ರೀತಿಯಲ್ಲಿ ತಗೊಂಡದ್ದು ಹೊತ್ತು ಪೂರ್ತಿ ತಿನ್ನಬೇಕು, ಅದೇ ರೀತಿ ನೀರು ಕುಡಿದ ಮೇಲೆ ಲೋಟದಲ್ಲಿ ಉಳಿಸ್ಬಾರ್ದು, ಆ ರೀತಿ ಉಳಿಸ್ಬೇಕು. ಹೊರತು ಅರ್ಧ ಅರ್ಧ ಕುಡಿದ್ರೆ ತಪ್ಪು, ಎಣ್ಣೆಲ್ಲಿರೋದಾಗುತ್ತೆ. ಪ್ರತಿ ಸತ್ತು ದೇವರಿಗೆ ಕೊಡ್ತೀರೋ, ಮತ್ತೆ ಎಣ್ಣೆ ಕೊಟ್ಟಿರಿ ಅಂತ ಆಗ್ಬಾರ್ದು. ಅದಕ್ಕೆ ತುತ್ತಾಗಲಿ ಉಳಿದ ನೀರಾಗಲಿ ಯಾವುದೇ ಆಗಲಿ ಅರ್ಧ ಅರ್ಧ ಕುಡಿದಿಡಬಾರ್ದು. ಆ ದೃಷ್ಟಿಯಿಂದ ಹೇಳಿದ ಮಾತು ಎದರಿಂದ ಬೇರೆ ದೊಡ್ಡ ಹೋಗ್ಬೇಕು ಅಂತ ಅರ್ಥ ಅಲ್ಲ. ಯಾಕೆ ಅಂತ ಕೇಳಿದ್ರೆ ಉದಾಹರಣೆ ಸ್ವಲ್ಪ ನೀರು ಕುಡಿಬೇಕಾಗಿದೆ, ನೀರು ಸ್ವಲ್ಪ ಹಾಕೊಳ್ಳಿ, ಅಟ್ಟೆ ಕುಡಿದು ಇಟ್ಕೊಳ್ಳಿ, ಮತ್ತೆ ನೀರು ಹಾಕೊಳ್ಳಿ, ನೋಟ ತುಂಬ ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪ ಕುಡಿಸಿದ್ರೆ ತಪ್ಪು, ಎಂಜಿನಿಯರ್ ಕೊಡದಾಗುತ್ತೆ, ಅದು ಬೇಡ. ಅಷ್ಟು ಆರು ಸಲ ಹೇಳಿತ್ತು. ಮತ್ತೆ ಈರುಳ್ಳಿ ಬೆಳ್ಳುಳ್ಳಿಗಳು ನಮ್ಮ ಆಧುನಿಕ ವೈದ್ಯಶಾಸ್ತ್ರದ ಪ್ರಕಾರ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ, ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಆದ್ರೆ ಶಾಸ್ತ್ರದಲ್ಲಿ ಮನಸ್ಸಿಗೆ ಒಳ್ಳೇದಲ್ಲ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಆಹಾರ ಯಾವಾಗಲೂ ದೇಹಕ್ಕೆಷ್ಟು ಮುಖ್ಯ ಅದು ಮನಸ್ಸಿಗೆ ಅಷ್ಟೇ ಮುಖ್ಯ. ಮನಸ್ಸು ಬೆಳಿಬೇಕು, ಬುದ್ಧಿ ಮನಸ್ಸಿನ ಒಂದು ಕಂಪಾರ್ಟ್ಮೆಂಟ್ ಅಂತೆ, ಬುದ್ಧಿ ಮನಸ್ಸಿನ ಕಂಪಾರ್ಟ್ಮೆಂಟ್. ಪ್ರತಿಯೊಂದು ಆಹಾರ ಉಪನಿಷತ್ತನ್ನು ಹೇಳ್ತಾರೆ, ತಾವೇನ್ ತಿಂತೇವೆ ಅದು ಮೂರು ಭಾಗ ಆಗುತ್ತೆ. ಅನ್ನಮಚಿತಂ ತ್ರೇಧಾ ವಿಜೀಯತೆ, ಮೊದಲನೇ ಭಾಗ ಅದು ಮನವಾಗಿ ಹೋಗಿಬಿಡುತ್ತೆ, ಮಧ್ಯದ ಭಾಗ ದೇಹಕ್ಕೆ ಸೇರುತ್ತೆ, ಅದು ಸೂಕ್ಷ್ಮ ಭಾಗ ಮನಸ್ಸಾಗಿ ಪರಿವರ್ತನೆ. ಏನು ಸೂಕ್ಷ್ಮ ತನ್ನ ಮನಃ ಅಂತ ಹೇಳ್ತಾರೆ, ಸೂಕ್ಷ್ಮವಾದ ಮನಸ್ಸಾಗುತ್ತೆ. ಆದ್ದರಿಂದ ಆಹಾರಕ್ಕೂ ಮನಸ್ಸಿಗೆ ಸಂಬಂಧ ಇರೋದ್ರಿಂದ ಸೈನ್ಸ್ ಪರೀಕ್ಷೆ ಮಾಡಿದ್ದೆಲ್ಲ ದೇಹ ಸಂಬಂಧಪಟ್ಟಂತೆ ಮಾತ್ರ, ಅದೇನಿದ್ರು ಕೂಡ ಇನ್ವಿಜಿಬಲ್ ತಿಂಗಿ ಟ್ರೈ ಮಾಡೋದಿಲ್ಲ ಸೈನ್ಸ್. ಅದನ್ನು ಅಕ್ಕ ಹೇಳಿಬಿಟ್ರು, ಅದು ಶಾಸ್ತ್ರ ಹೇಳುತ್ತೆ ಮನಸ್ಸಿನ ಮೇಲೆ ಒಳ್ಳೆ ಪರಿಣಾಮ ಮಾಡೋದಿಲ್ಲ, ಆದ್ರಿಂದ ಅದನ್ನು ತಗೊಳಕ್ ಹೋಗಬೇಡಿ ಅಷ್ಟೆ. ನಮ್ಮ ಸಿಂಪಲ್ ಲಾಜಿಕ್ ತಗೊಂಡ್ರೆ ತಿರುಳೆ ಮೂಲಕಿನ ತಗೋತಾನೆ ತಿಳ್ಕೊಬೋಣ. ಆ ದಿವಸ ತಿಂತಾರೆ ಅಂತ ಇದ್ದು ಗೊತ್ತಾಗೋದಿಲ್ಲ, ಮತ್ತೂರು ಬರ್ತಾರೆ, ಏನಾಗಿದೆ ನಿಮ್ಮ ಮನೆಯಲ್ಲಿ ತಂಬೂರು ಪಾಪ ಒದ್ದಾಡ್ತಿರ್ತಾರೆ, ಮೂಲಗೆ ಇಟ್ಕೊಂಡಿರ್ತಾರಲ್ಲ ಇಲ್ಲಿ ಸತ್ತಿರ್ಬೇಕು ನಿಮ್ಮ ಮನೆಯಲ್ಲಿ ಹುಡುಕಿ ಅಂತ ಹೇಳುತ್ತೆ. ಇಲ್ಲಿ ಸತ್ವ ಅಷ್ಟೇ ಬರುತ್ತೆ, ದಿವಸ ತಿಂಬರಿಗೆ ಅಷ್ಟೇ ಒಂದು ಅಭ್ಯಾಸ ಇರುತ್ತೆ ಗೊತ್ತಾಗುತ್ತೆ, ಐ ತಿಂಡಿ ಕೇಳಿದ್ದು ಇದು ಸರಿಯಲ್ಲ. ಸೊ ನನ್ನಿಂದ ಹೇಗೆ ನಾವು ಕೆಟ್ಟದನ್ನು ಗ್ರಹಣ ಮಾಡ್ತೇವೋ ಆ ವಾಂತಿ ಮಾತ್ರ ಹೇಳಿ, ಅದನ್ನು ಶಾಸ್ತ್ರ ಮೊದಲೇ ಹೇಳಿಬಿಟ್ಟಿದ್ರಿಂದ ಮನಸ್ಸು ಸರಿ ಇರಬೇಕು ಅಂತ ತಿನ್ನಬೇಡಿ. ಕೆಲವು ದೇಹದಲ್ಲಿ ಕೆಟ್ಟದಿರುತ್ತೆ ಅದು ಸೈನ್ಸ್ ಒಪ್ಕೊಂಡ್ಬಿಡುತ್ತೆ, ತಿನ್ನಬೇಡಿ ಅಂತ ಹೇಳಿಬಿಡುತ್ತೆ. ಅಥವಾ ಕ್ವಾಂಟಿಟಿ ಡಿಲಿವರಿ ಮಾಡಿ ಅಂತ ಹೇಳುತ್ತೆ, ನಮ್ಮ ಶಾಸ್ತ್ರ ರಿಸ್ಕ್ ತಗೊಳ್ಳೋದಿಲ್ಲ, ಬೇಡವೇ ಬೇಡ ಅಂತ ಹೇಳ್ತಾರೆ. ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಬದನೆಕಾಯಿ ಇವೆಲ್ಲ ಅಂಥ ಪದಾರ್ಥಗಳು, ಮನಸ್ಸನ್ನ ಡಿಸ್ಟರ್ಬ್ ಮಾಡುತ್ತಾದ್ರಿಂದ ತಿನ್ನಬೇಡಿ. ಇಡಬಾರ್ದು ಏಕಾದಿ, ಯಾತಕ್ಕೆ ಇಡಬಾರ್ದು, ದೇವರಿಗೆ ದೋಷನೇ ಇಲ್ಲ. ಆದ್ರೆ ದೇವರಿಗೆ ಯಾತಕ್ಕೆ ಅನ್ನ ಇಡೋದು, ಯಾರು ಉಪಯೋಗಿಸ್ಬೇಕಾದ್ರೆ ಅನ್ನ ನೈವೇದ್ಯ ಚಿಹ್ನೆ ಇರಬಾರ್ದು. ಬಟ್ ಅನ್ನ ನೈವೇದ್ಯ ಇಲ್ಲ ಉಪಯೋಗಿಸಿ ಬಿಟ್ಟೆ ಅಂತ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ, ದೇವರಿಗೆ ಅನ್ನ ಇಲ್ಲ ಅನ್ನಿದೆ, ದೇವರಿಗೆ ನೈವೇದ್ಯ ಯಾತಕ್ಕೆ ಮಾಡೋದಿಲ್ಲ, ಅದನ್ನು ನಾವು ತಗೊಳ್ಳೇಬೇಕು. ಆದ್ರಿಂದ ನಾವು ತಗೊಳ್ಳಾಗಿಲ್ಲ ಅಂದ್ರೆ ದೇವರಿಗೆ ಇಡಬೇಕಷ್ಟೆ, ಚಾತುರ್ಮಾಸ್ಯನ ದೇವರಿಗೆ ಚಾತುರ್ಮಾಸ್ಯ ಬೇಕಾಗಿಲ್ಲ. ಆದ್ರೆ ನಾವು ತಿನ್ಬೇಕಾದ್ರೆ ದೇವರಿಗೆ ಯಾವ ನೈವೇದ್ಯ ನಾವು ತಿನ್ನಾಗಿಲ್ವಲ್ಲ, ಅದು ಹಾಗೆ ಬಿಟ್ರೆ ಅವಮಾನ ಮಾಡಿದಾಗ ತಿನ್ಬಿಟ್ರೆ ಎಷ್ಟಾಗುತ್ತೆ, ಅದಕ್ಕೊಂದೇ ದೇವರಿಗೆ ಇಡೋದೇ ಇಲ್ಲ. ಡ್ರೈ ಫುಡ್ ಇಡಬಹುದು ದೇವರಿಗೆ, ನಾವು ತಿನ್ನಾಗಿಲ್ಲ ಅಷ್ಟೇ, ಯಾತಕ್ಕೆ ಇಡಬಹುದು ಅಂತ ಹೇಳಿದಾರೆ ಗೊತ್ತೇ, ಅಚ್ಚರಿ ಸರ್. ನೈವೇದ್ಯ ಮಾಡಿದ್ರೆ ಕೊಡಬಾರ್ದು ಅವ್ರಿಗೆ, ನೈವೇದ್ಯ ಮಾಡದೆ ಹೋದ್ರೆ ಅವ್ರಿಗೆ ಕೊಡಬಹುದು ಅಷ್ಟೇ. ಮನೆಯಲ್ಲಿ ಯಾರು ಅಚ್ಚರಿದ್ರೆ ಆ ಊಟ ಮಾಡೋ ಶಕ್ತಿರಿದ್ರೆ ಏನು ಮಾಡೋಕ್ಕಾಗಲ್ಲ, ಓಡಿಸಿ ಬಿಡಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಆದ್ರೆ ಹಣ್ಣು ಹಾಲು ಕುಡಿ ಅಂತ ಶಕ್ತಿರಿದ್ರೆ ಅವ್ರಿಗೆ ನೈವೇದ್ಯ ಮಾಡಿ ಕೊಟ್ಬಿಡ್ಬೇಕು, ಅಷ್ಟರ ಮಟ್ಟಿಗೆ ಆಗೋಣ ಅಷ್ಟೇ. ಯಾರ ಇಲ್ಲ ಇಲ್ಲೇ ಬೇಡಿ, ಯೋಚನೆ ಇಲ್ಲ, ಉಪಯೋಗದ ಚಾನ್ಸ್ ಇಲ್ಲ ಅವ್ರು ಬಿಟ್ಟೇ ಬಿಡಿ. ಇಲ್ಲ ಯಾಕೆ ನೀರು ಕುಡಿಬಾರಲ್ಲ ಅವತ್ತು, ಆದ್ರಿಂದ ಅಂದ್ರೆ ಪ್ರಾಣಾಹುತಿಯಲ್ಲಿ ಏನಿಲ್ಲ, ತುಪ್ಪ ಹಾಕೊಂಡಿರ್ಬೇಕು, ಅದ್ರ ಮೊದಲು ತಿನ್ಬಹುದು. ಗಂಟು ಕರಂತೆ ಪ್ರಾಣಾಹುತ ಅಂತ ಆಹುತಿ ಕೊಟ್ಟು ತಗೊಳ್ಬಾರ್ದು ಅಷ್ಟೇ ಹೊರತು, ಹೆಂಗಸರು ತುಪ್ಪ ಹಾಕೊಂಡ್ರೆ ಕಂಪಲ್ಸರಿನೇ. ಲಾಸ್ಟ್ ಅಲ್ಲಿ ತಗೋತಾರೆ, ಲಾಸ್ಟ್ ಅಲ್ಲಿ ಯಾರು ತಗೊಳ್ಳೋದಿಲ್ಲ, ಗಂಟುಗಳು ತಗೊಳ್ಳೋದಿಲ್ಲ, ಗಂಟು ಬರೀ ನೀರು ತಗೊಳ್ತಾರೆ ಹೊರತು ತುಪ್ಪ ಏನೇ ಇರೋದಿಲ್ಲ ಅದರೊಳಗೆ, ಏನು ಕಾರಣನೇ ಇಲ್ಲ. ಹೌದು ಕರೆಕ್ಟ್ ಕರೆಕ್ಟ್ ಸರಿ ಅಂದ್ರೆ, ಯಾಕೆ ಅದು ಕೆಲವರಲ್ಲ ಶಾಸ್ತ್ರ ಇರೋದೇ ಹಾಗೆ, ಏಕಾದಿ ಅಲ್ಲಿ ಉಜ್ಜಬಾರದು ಅಂತಲೇ ಶಾಸ್ತ್ರ ಇರೋದು. ಅದಕ್ಕೆ ಮತ್ತೆ ನಮಗೆ ನಿಮ್ಮ ಪತ್ತೆ ಬರುತ್ತೆ, ಆಗಿರೋ ಕ್ಲೀನ್ ಆಗೋದಿಲ್ಲ ಅಂತ ಕೇಳಿದ್ರೆ ದಸರಿ ರಾತ್ರಿ ಉಜ್ಜಿ ಅಂತ ಹೇಳಿದ್ದೆ, ಅದು ಕಾಂಗ್ರೆಸ್ ಆಗಿರೋ ಯೋಚನೆ ಏನಿಲ್ಲ. ದಸರಿ ಏನಿದೆ ಗೊತ್ತಾ, ದಸರಿ ದಿವಸ ರಾತ್ರಿ ಲಾಸ್ಟ್ ಐಟಮ್ ಅಂದ್ರೆ ಅಂದ್ರೆ ಲಾಸ್ಟ್ ಐಟಮ್, ಆದ್ರೆ ಏಕಾದಿ ಬೆಳಿಗ್ಗೆ ಇದೆಯಲ್ಲ 12 ಬಾಯಿ ಮಾಡಿಸ್ತು, ಅದು ಈಕ್ವಲೆಂಟ್ ಇದು ಬೆಳಿಗ್ಗೆ 12 ಬಾಯಿ ಆದ್ರೂ ಒಪ್ಪಿದ್ದಾರೆ. ಅದು ಬ್ರಷ್ ಮಾಡಬಾರ್ದು ಅಂತ ಹೇಳ್ತಾರೆ, ಇದನ್ನು ದಂತ ಧಾವಣೆ ಮಾಡಬಾರ್ದು ಅಂದ್ರೆ ಕಣ್ಣಿಂದ ಉಜ್ಜಬಾರ್ದು ಅಷ್ಟೇ ಹೊರತು ಬಲವಾಗಿ ಪ್ರಾರ್ಥನೆ ರಾತ್ರಿ ಹಂಗೆ ಚಿಂತಿಸಿದ್ವಿ ಏಕಾದಶಿ ಹನ್ನೆರಡು ದಿವಸ ಬಾಯಿ ಮುಕ್ಕಿಡುತ್ತೇನೆ ಸರಿ ಹೋಯ್ತೇನೆ ಏನು ದೊಡ್ಡ ದಶಮಿ ಏಕಾದಶಿ ಮಾಡದಿರೋ ಕಾರಣ ಇದೆ ಅದನ್ನು ಸ್ವಲ್ಪ ಕೂಡ ಸಣ್ಣ ಕೂಡ ಒಳಗೆ ಹೋಗಬಾರದು ಅಂತ ಹೇಳೋದಕ್ಕೋಸ್ಕರ ವ್ಯವಸ್ಥೆ ಮಾಡಿದ್ದಾರೆ. ಕೆಲವೊಂದು ಚಿಕ್ಕೋಟ್ರಿ ಮಾಡ್ತಾರೆ ದಂಜಿಗಳು ಹಲ್ಲುಪಡಿ ಇರುತ್ತಲ್ಲ ತಿಂದ್ಬಿಡ್ತಾರೆ ಅಷ್ಟು ಹೊತ್ತು ತಿಂದ್ಬಿಡ್ತಾರೋ ರೀತಿ ಇರುತ್ತಲ್ಲ ಆರೋಗ್ಯ ಶುರು ಮಾಡ್ತಾರೆ ಅದಕ್ಕೆ ಅವರು ತಿಳಿದರೆ ಮಾಡ್ತಾರೆ ತಿನ್ನಬಾರದು ಆ ರೀತಿ ಮಾಡಿರ್ತಾರೆ ಅಂದ್ರೆ ಮಕ್ಕಳು ನೋಯಿಲಿ ತಿಂತಾರೆ ದೊಡ್ಡ ಅನ್ನೋಯಿಲಿ ಒಳಗೆ ಹೋಗುತ್ತೆ ಅಂತ ಕಟ್ಟೆಲ್ಲೇನೆ ಏನಂದ್ರೆ ಸಕ್ ಮಾಡೋದು ಬಾಯಿದ ಸಕ್ ಮಾಡೋದ್ರಿಂದ ಬ್ರಷ್ಟಿಂದ ಬೇರಾದ್ರು ಪೇಸ್ಟು ಅಥವಾ ಮಾವಿನಕಾಯಿ ಅಂತ ಆಗಿಬಿಟ್ರೆ ರಸ ಅನ್ನೋಯಿಲಿ ಅದು ಗ್ರಾಸ್ ಮಾಡಿದೆ ಅಷ್ಟು ಬಿಡಿ ರಸ ಬಂಗಾರ ಆಗಿದೆ ಅದಕ್ಕೆ ಉಜ್ಜಿಬಾರದು ಅಂತ ಮಾಡಿರುತ್ತೆ. ದಾಸಿನ ಸೂಚನೆ ಬೇಕು ದಾಸಿ ಉಜ್ಜಬೇಕು ಅಲ್ಲಿ ಪಿತೃಕಾರ್ಯ ಹೆಚ್ಚು ಸಲ್ಲುಜಿಬಾರದು ಪ್ರಸಂಗ ಬಂತು ಅಂತ ಹೇಳ್ತಾರೆ ಪಿತೃಕಾರ್ಯ ಅರ್ಥ ಮಾಡಿ ಇರುತ್ತಲ್ಲ ಆ ಸಲ್ಲುಜಿಬಾರದು ಹಿಂದಿನ ದಿವಸ ರಾತ್ರಿ ಉಜ್ಜಿರಬೇಕು ಅವತ್ತು ಬಾಯಿ ಮುಗಿಸ್ಬೇಕು ಹೊರತು ಅದು ಹಲ್ಲುಜಿಬಾರದು ಬಾಳೆ ಮಾಡಿ ಬಾಳೆ ಜನ ಗೊತ್ತಿಲ್ಲ ಹಾ ಅದೇ ಯಾವ್ದು ಏನು ಗಾಯತ್ರಿ ಮಾತ್ರ ನಿಯಮ. ಗಾಯತ್ರಿ ಮಂತ್ರ ಮಾಡಿದ ಮೇಲೆ ನಾರಾಯಣ ಮಂತ್ರ ಅದ್ರ ಮೂರಷ್ಟು ಹೇಳಬೇಕು ಅಂತ ನಿಯಮ ಇದೆ. ಬೇರೆ ಕಾರಣ ಆಚಾರ್ಯ ಹೇಳಿದ ಕಾರಣ ಗಾಯತ್ರಿ ತ್ರಿಗುಣಂ ಬಿಟ್ಟು ಗಾಯ ನಷ್ಟಾಕ್ಷರ ಅಂತ ಬೇರೆ ಯಾವ ಮಂತ್ರ ಕಾರ್ಯಕ್ಕೆ ನಿಂತಿಲ್ಲ, ಗಾಯತ್ರಿ ನಾರಾಯಣ ಮಂತ್ರಕ್ಕೆ ಮಾತ್ರ ನಿಂತಿಲ್ಲ. ಅದು ಆಚಾರ್ಯ ಹೇಳಿದರೆ ಅಂತ ಹೇಳಿದಲ್ಲ, ಆ ನಾರಾಯಣ ಮಂತ್ರ ಗಾಯತ್ರಿ ಮಂತ್ರ ನಾರಾಯಣ ಪ್ರತಿಪಾದಕವಾದ ಮಂತ್ರ ಅದು. ಆದ್ರಿಂದನೇ ಗಾಯತ್ರಿ ಮಂತ್ರ ಪವಿತ್ರ ಅಂತ ಹೇಳಿಬಿಟ್ಟಿರ್ತಾರೆ. ಅಂತ ನಾರಾಯಣ ಅಂತ ಗೊತ್ತಾಗಲಿಕ್ಕೆ ನಾರಾಯಣ ಮಂತ್ರ ಅಟ್ಯಾಚ್ ಮಾಡಿದ್ದಾರೆ. ಗೊತ್ತಾಯ್ತಾ, ನಾರಾಯಣನ ಗಾಯತ್ರಿ ಮಂತ್ರ ಪ್ರತಿಪಾದನೆ ತೋರಿಸಕ್ಕೋಸ್ಕರ ಮೂರ್ತ ಹೇಳಲೇಬೇಕು, ಮೂರು ಪಟ್ಟ ನಿಯಮ ಮಾಡಿ.
ಹೌದು, ನದಿಗೆ ಹೋಗಿನ ಮುಂದೆ ಮನೆ ಸ್ನಾನ ಮಾಡಬಹುದು ತೆಲುಗು ಹೇಳ್ತಾರೆ. ಇನ್ ಕೆಲವರು ಈಗ ನದಿ ಸ್ನಾನ ಮಾಡಬೇಕಾದ್ರೆ ಆಗಲಿಲ್ಲ ಬೇಸ್ತಾ ಹೋಗ್ಬೋದು ಅಂತ.
ಇಲ್ಲ ಇಲ್ಲ, ಸ್ನಾನ ಮಾಡ್ಕೊಂಡೇ ಹೋಗ್ಬೇಕು. ಅದೇ ಯಾವಾಗ ನದಿ ತೀರ್ಥ ಯಾವುದಕ್ಕೆ ತೀರ್ಥ ತುಂಬಾ ಮಡಿ ಅದು. ಒಮ್ಮೆ ಸ್ನಾನ ಮಾಡಿದ್ರೆ ಮುಟ್ಟಬೇಕಂತ ಹೇಳಿ ಮತ್ತೆ ಸರ್ವ ಸ್ನಾನಕ್ಕೆ ಹೋಗ್ತೇನೆ. ಒಮ್ಮೆ ಸ್ನಾನ ಮಾಡ್ಕೊಂಡು ಹೋಗೋದು ಹೆಚ್ಚು ಶ್ರೇಷ್ಠ. ಅಲ್ಲಿ ಏನಿದ್ರು ಕೂಡ ಮುಳುಗಿ ಬರ್ಬೇಕಂತೆ ಹೊರತು ಇದೇನು ಮಾಡಬಾರದು. ಅಲ್ಲಿ ಬಾಯಿ ರೋಗಗಳು ಎಲ್ಲ ಶುರುವಾಗಿ ಈ ಸ್ನಾನ ಶುರು ಮಾಡಿಬಿಟ್ರೆ ಅವ್ರು ಕೊಳಕಾಗಿರುತ್ತೆ, ಪವಿತ್ರ ಆಗೋದಿಲ್ಲ. ಆದ್ರಿಂದ ಯಾವುದೇ ತೀರ್ಥ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಮನಸ್ನಾನ ಅಂತ ಕರೀತಾರೆ. ಮನಸ್ನಾನ ಅಂದ್ರೆ ಪ್ಯೂರ್ ಆಗಿಕ್ಕೋಸ್ಕರ ಮಾಡಿದ ಸ್ನಾನ. ಆ ಸ್ನಾನ ಮಾಡ್ಕೊಂಡು ಹೋಗೋದು ಅತ್ಯುತ್ತಮ ಪಕ್ಷ. ಮತ್ತೆ ಅದು ಡೈರೆಕ್ಟ್ ಆಗಿ ಸ್ನಾನ ಸಮುದ್ರ ಯಾವುದು ಡೈರೆಕ್ಟ್ ಮಿಟ್ ಮಾಡಬಾರ್ದು, ಇದರಿಂದಲೇ ಮಾಡಬೇಕು. ವೇದ ಹೇಳಬಾರ್ದು ಅಂದ್ಮೇಲೆ ಗಾಯತ್ರಿ ಮಂತ್ರ ವೇದದಲ್ಲೂ ಕ್ಲೈಮ್ ಇದೆ, ಕೈ ಮುಚ್ಚಿತ್ತ. ವೇದನೆ ಹೇಳಬಾರ್ದು ಅಂತ ಹೇಳಿದ ಮೇಲೆ ಗಾಯತ್ರಿ ಮಂತ್ರ ಸಕಲ ವೇದಗಳ ಸಾರ ಅದು. ವೇದ ಮಾತಾದ್ರು ಗಾಯತ್ರಿ ಅದು ಹೇಳಬಾರ್ದು ಎಂಬುದು ನೆನಪು ಹೇಳಿ.
ಅಂದ್ರೆ ಕೇಶವಾದಿ ಚತುರ್ವಿಷ್ಣು ರೂಪಗಳಿಗೆ ಅವನ ಅಷ್ಟದಿಕ್ಪಾಲಕರಿಗೆ ನವಗ್ರಹಗಳಿಗೆ ತರ್ಪಣ ಉಂಟ.
ಹೌದು, ಸಂಧ್ಯಾವನ್ನೇ ಉಂಟು. ಅದಕ್ಕೆ ಕೊಟ್ಟ ಮೇಲೆ ಕೇಶವಾದಿ ರೂಪದಲ್ಲಿ 12 ಮಾತ್ರ, ಶುಕ್ಲಪಕ್ಷದಲ್ಲಿ ಆದರೆ ಕೇಶವಾದಿ ಶಂಕರ ದಾಮೋದರ ಅಂತ, ಅದರಲ್ಲಿ ಆದರೆ ಸಂಕರ್ಷಣಾದಿ ಕೃಷ್ಣ ಅಂತ ಕೃಷ್ಣಪಕ್ಷದಲ್ಲಿ. ಗೊತ್ತಾಯ್ತಾ ವ್ಯತ್ಯಾಸ ಇದೆ. ಮತ್ತೆ ದಿಕ್ಕು ದೇವತೆಗೆ ನವಗ್ರಹಕ್ಕೆ ಕಾಮನ್ ಬೆಳಿಗ್ಗೆ ಮಧ್ಯಾಹ್ನ ಮೂರತ್ತನ್ನು ಕೊಡಬೇಕು. ಗೊತ್ತಾಯ್ತಾ, ಈ 12 ಆದ್ಮೇಲೆ ಇಂದ್ರಾದಿ ದೇವತೆಗಳು ದಿಕ್ಪಾಲಕರು ಆಮೇಲೆ ನವಗ್ರಹಗಳು ಕೊಡದು ಅತ್ಯುತ್ತಮ. ಕೊಡಬೇಕಂತೆ ಪದ್ಧತಿ ಆಚಾರ್ಯ ಮಾತ್ರ ಹೇಳ್ತಾರೆ. ದೇವಾದೀನ್ ಕರ್ಪಯಿಸುವ ಅಂತ ಹೇಳ್ತಾರೆ. ವ್ಯಾಖ್ಯಾನ ಕಷ್ಟ ಬರೀತಾರೆ, ಅಷ್ಟಕ್ಕೂ ಕೊಡ್ತಾರೆ.
ಅಂದ್ರೆ ಈಗ ಸೂರ್ಯಾರ್ಜಕ್ಕೆ ನೀರಿಟ್ಕೊಂಡಿರ್ತಾರೆ,
ಆರಿಯರಲ್ಲಿ ಇಂದ್ರಾ ನೀರಿನೆಲ್ಲ ಕೊಡ್ಬೋದು, ದೇವ ರೂಪ ಕೊಡಬಾರ್ದು. ಯಾಕಂದ್ರೆ ದೇವ್ರ ರೂಪ ಆದ್ರಿಂದ ಅದು ಪ್ರತ್ಯೇಕ ಇಟ್ಕೊಳ್ಳೋದೊಳ್ಳೆ, ಅದನ್ನು ಉಳಿದವರು ಹೇಳ್ಕೊಂಡಕ್ ಬರುತ್ತೆ. ಆದ್ರೆ ಇದು ಸೂರ್ಯಾಂತರ್ಗತ ಭಗವಂತನ ಕೊಟ್ಟಿದ್ದರೆ ಡೈರೆಕ್ಟ್ ಕೊಡಕ್ ಬರೋದಿಲ್ಲ, ಬೇರೆ ಸೇರಿಸ್ಬೋದು.
ಅಭಿಮಂತ್ರಣ ಮಾಡ್ಕೊಡ್ಬೇಕಾ ಅಥವಾ ಬರೀ ನೀರಲ್ಲಿ ಕೊಡ್ಬೋದು?
ಬರೀ ನೀರಲ್ಲಿ ಕೊಡುವ ಅಭಿಮಂತ್ರಣ ಏನು ಬೇಕು ಹಾಗೆ ಕೊಡ್ಬೋದು. ಗೊತ್ತಾಯ್ತಾ, ತುಂಬಾ ಜನ ಏನ್ ಮಾಡ್ತಾರೆ, ಕೊಡೋರು ಕೂಡ ಸೂರ್ಯಾಗಿ ಇಟ್ಕೊಂಡಿರ್ತಾರಲ್ಲ, ತನ್ನ ಆಚೆ ಮಾಡಿ ಇಟ್ಕೊಂಡ್ರೆ ಎಲ್ಲ ಕೊಟ್ಬಿಡ್ತಾರೆ. ಒಂದು ಈ ಕಡೆ ಒಂದು ಈ ಕಡೆ ಇಟ್ಕೊಂಡಿರ್ತಾರಷ್ಟೇ. ಇದರಲ್ಲೇ ರಾಜವನ, ಇದರಲ್ಲೇ ಅಡಿಕೆ, ಇದರಲ್ಲೇ ಇದು ಮಾಡ್ತಾರೆ, ಮಾಡಬಾರ್ದು. ಅದೇ ಒಂದೊಂದು ಪಾತ್ರೆ ಇರಲೇಬೇಕು, ಅಥವಾ ಅಡಿಗೆಗೋಸ್ಕರ ಇರಬೇಕು. ಇದು ಆಚೆಗಳಿಗೋಸ್ಕರ ಅಡಿಗೆಗೋಸ್ಕರ ಏಕಾಗ್ರೆ ಮಾಡಬೇಕು. ಅಡಿಗೆ ಆಗಲಿ ಅವ್ರ ಪುಣ್ಯದ ಏಕಾಗ್ರೆ ಮಾಡಿಬಿಟ್ರೆ ಪರಿಚಯ ಆಗಲಿ, ಅವ್ರ ಪುಣ್ಯದ ಕಡಿಮೆ ಮಾಡ್ತಾರೆ, ಉಪಯೋಗ ಬರೋದಿಲ್ಲ. ಅದೇ ಎಕ್ಸ್ಟ್ರಾ ನೋಟ್ಗಳು ಏನು ಕಷ್ಟ ಇಲ್ಲ, ಸುಲಭ ಮಾಡ್ಕೊಂಡು. ಅದು ಇಲ್ಲಿ ಬೇಡ, ಇನ್ನೊಂದು ಹೇಳ್ತೇನೆ.
ಆಚಾರ್ಯರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಸಮಯದ ಅಭಾವದಿಂದ ಈ ಕಾರ್ಯಕ್ರಮವು ಬೇಗ ಮುಗಿದುದರಿಂದ ವಿಷಾದಿಸುತ್ತೇವೆ. ಮತ್ತೆ ಮುಂದಿನ ಕಾರ್ಯಕ್ರಮ December 3rd ಟಾಪಿಕ್ ಬ್ರಿಡ್ಜಿಂಗ್ ಗ್ಯಾಪ್ ಬಿಟ್ವೀನ್ ವೇದಾಂತ ಅಂಡ್ ಸೈನ್ಸ್.
ಮತ್ತೆ ಮುಂದಿನ ಕಾರ್ಯಕ್ರಮ ಮತ್ತು December 3rd ಮುಂದಿನ ವರ್ಷ December 3rd ಅವತ್ತಿನ ವಿಷಯ ಹೇಳಿದ್ದಾರೆ.
ಬ್ರಿಡ್ಜಿಂಗ್ ಗ್ಯಾಪ್ ಬಿಟ್ವೀನ್ ಸೈನ್ಸ್ ಅಂಡ್ ವೇದಾಂತ,
ಸೈನ್ಸ್ ಮತ್ತು ವೇದಾಂತದ ಮಧ್ಯೆ ಸಮತೋಲನದ ಒಂದು ವ್ಯವಸ್ಥೆ, ಅದರ ಬಗ್ಗೆ